ஹரி ஓம் ஸ்ரீ குருப்ஷோ நமஹ. அப்ரமம் பங்கரஹிதம் அஜலம் விமலம் சதா ஆனந்த தீர்த்தமத்லம் பதேதாபத்ரயாபஹம் மித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாகத நிர்பாசதாம் நோ ஹிருதம்பரே அர்த்திகல்பித கல்போயம் பிரத்யர்த்தி கஜகேசரி வியாசதீர்த்த குருர்பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹை கிரீபதாஷயான் பூஜ்ய ராகவேந்திராய சத்யதர்மதாய ச பதிதாம் கல்பவருஷாய நமதாம் காமதேனவே துர்வாதித்வாந்தரவையே வைஷ்ணவேந்திவரேந்தவே ஸ்ரீராகவேந்திர குருவே நமோ அத்தியந்தயாளவே ஆபாதமௌலி பர்யந்தம் குருநாமாக்தும் ஸ்மரேத் தென விக்னாஹ பிரஷ்யந்தி சித்தியஞ்ச மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு விஷ்ணு சஹஸ்ரநாம அர்த்த சிந்தனையன்னு மாட்டா இத்தீவி. இவத்து கன்னட செஷன்னு ಋಷಿ ದೇವತೆ ಸಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೇಜ ಪ್ರವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ ವಿಷಟ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ பூதாத்மா பரமாத்மா ச முக்தானாம் பரமாகதி அவ்ய புருஷசாட்சி க்ஷேத்ரக்னுக்ஷர ஏவ ச யோகோ யோக விதாம்நேதா பிரதான புருஷேஸ்வர நாரசிம்ஹோ புஷ்ரீமான் கேசவ புருஷோத்தம சர்வ சர்வ சிவஸ்தானுர் பூதாதிர் நிதிரவிய சம்பவோ பாவனோ பக்த பிரபவ பிரபுரீஸ்வர ஸ்வயம்பூ சம்புராஜ்ய புஷ்கராட்சோ மகாஸ்வன அநாதி நிரனோதாதா விதாதா தாதுருத்தம. நாவு மூரனே ಶ್ಲೋಕ ಆಗಿರುವಂತಹ ಅದರಲ್ಲಿ ಕೊನೆಯ ಶಬ್ದ ಇದು 24ನೇ ನಾಮ ಆಗಿದೆ. ಸೊ ಇದು ಪುರುಷೋತ್ತಮ ಅಂಥೇಳಿ ಯೋಗೋ ಯೋಗೋ ವಿಧಾಮ್ನೇತ ಪ್ರಧಾನ ಪುರುಷೇಶ್ವರ ನರಸಿಂಹ ಅಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಕೇಶವ ಆದಮೇಲೆ ಬರುವಂತಹ ಪುರುಷೋತ್ತಮ ಶಬ್ದ. ಈ ಪುರುಷೋತ್ತಮ ಅಂತ ಹೇಳಿದರೆ ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುವ ಎರಡು ಶಬ್ದಗಳಿವೆ, ಪುರುಷ ಉತ್ತಮ. ಅದನ್ನು ಮತ್ತು ಒಳಗೆ ಬಿಡಿಸ್ತೀವಿ, ಬಿಡಿಸೋದು ಐ ಮೀನ್ ಆಗುತ್ತೆ. ಆದರೆ ಮುಖ್ಯವಾಗಿ ಈ ಎರಡು ಶಬ್ದಗಳು ಕಾಣಿಸುತ್ತೆ, ಪುರುಷ ಉತ್ತಮ ಅಂಥೇಳಿ. ಒಂದು ಪುರುಷಶ್ಚ ಉತ್ತಮ, ಪುರುಷನೂ ಆಗಿದ್ದಾನೆ ಉತ್ತಮನೂ ಆಗಿದ್ದಾನೆ ಅಂತೇಳಿ ಎರಡು ಭಗವತ್ಪರವಾಗಿ ಮಾಡುವುದು ಒಂದು ಅರ್ಥ ಇದೆ. ಆದರೆ ಇನ್ನೊಂದು ಪುರುಷೋತ್ತಮ ಅಂತ ಹೇಳಿದಾಗ ಅದನ್ನು ವಿಗ್ರಹ ವಾಕ್ಯ ಅಂದರೆ ವಿಭಕ್ತಿ ತದ್ ರೂಪಕವಾಗಿ ತತ್ಪುರುಷ ಸಮಾಸದಲ್ಲಿ ಹೇರುವಂತಹ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇದರಲ್ಲಿ ಯಾವುದನ್ನು ನಾವು ತಗೋಬೇಕು, ಯಾಕೆ ತಗೋಬೇಕು, ಯಾಕೆ ಏನು ಅನ್ನೋದು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಈಗ ಕನ್ನಡದಲ್ಲೇ ಹೇಳಬೇಕಂತ ಹೇಳಿದರೆ ಪುರುಷೋತ್ತಮ ಪುರುಷರಲ್ಲಿ ಉತ್ತಮ, ಇಲ್ಲ ಪುರುಷರೆಲ್ಲರಿಗೂ ಉತ್ತಮ, ಇಲ್ಲ ಪುರುಷರೆಲ್ಲರಿಗಿಂತಲೂ ಉತ್ತಮ ಅಂತ ಈ ವಿಧವಾಗಿ ಮೂರು ವಿಧವಾಗಿ ನಾವು ಹೇಳ್ಬೋದು. ದ್ವಿತೀಯ ಹೇಳೋದಕ್ಕಾಗೋದಿಲ್ಲ, ತೃತೀಯ ಅಷ್ಟು ಹೇಳೋಕ್ಕಾಗೋದಿಲ್ಲ, ಚತುರ್ಥಿಯು ಹೇಳೋಕ್ಕಾಗೋದಿಲ್ಲ. ಪಂಚಮಿ ಷಷ್ಠಿ ಸಪ್ತಮಿ ವಿಭಕ್ತಿಗಳಲ್ಲಿ ನಾವು ಅದರ ಪಾಸಿಬಿಲಿಟೀಸ್ ನೋಡಬಹುದು. ಸೊ ಪುರುಷೋತ್ತಮ ಪುರುಷರಲ್ಲಿ ಉತ್ತಮ ಅಂತ ಹೇಳುವುದಕ್ಕೂ, ಪುರುಷರೆಲ್ಲರಿಗೂ ಉತ್ತಮ ಅಂತ ಹೇಳುವುದಕ್ಕೂ, ಪುರುಷರೆಲ್ಲರಿಗಿಂತಲೂ ಉತ್ತಮ ಅಂತ ಹೇಳುವುದಕ್ಕೂ ಹರೀಶ್ ವಾಸ. ಸೊ ಅದೇ ಪುರುಷೋತ್ತಮ ಶಬ್ದದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ, ಮತ್ತು ರೀಕನೆಕ್ಟ್ ಮಾಡಿದ್ವಿ. ಸೊ ಸೊ ಇಲ್ಲಿ ಪುರುಷೋತ್ತಮ ಶಬ್ದ ನಾವು ಯಾವ ಅರ್ಥದಲ್ಲಿ ಅಂದರೆ ಪುರುಷರಲ್ಲಿ ಉತ್ತಮನೋ, ಇಲ್ಲ ಪುರುಷರೆಲ್ಲರಿಗಿಂತಲೂ ಉತ್ತಮನೋ, ಇಲ್ಲ ಪುರುಷರೆಲ್ಲರಿಗೂ ಉತ್ತಮನೋ ಅಂಥೇಳಿ, ಪುರುಷರೆಲ್ಲರಿಗ ಎಲ್ಲರ ಉತ್ತಮನು ಅಂಥೇಳಿ ಷಷ್ಠಿ ಸಪ್ತಮಿ ಪಂಚಮಿ ವಿಭಕ್ತಿಗಳು, ಮೂರು ವಿಧವಾದ ವಿಭಕ್ತಿಗಳಲ್ಲಿ ಈ ಪುರುಷೋತ್ತಮ ಶಬ್ದದ ಇನ್ವೆಸ್ಟಿಗೇಷನ್ ಇನ್ಕ್ವೈರಿ, ಯಾವುದು ಸರಿ ಯಾವುದು ಸರಿಯಲ್ಲ, ಯಾಕೆ ಸರಿಯಲ್ಲದಾಗಿರೋದು ಯಾಕೆ ಸರಿಯಲ್ಲ ಅನ್ನೋದನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದಾಗ, ಸಪೋಸ್ ಪುರುಷರಲ್ಲಿ ಉತ್ತಮ ಅಂತ ಹೇಳಿದರೆ ಭಗವಂತ ಸರ್ವವಿಲಕ್ಷಣನು ಎಲ್ಲರಿಗಿಂತ ಬೇರೆಯಾಗಿರುವವನು ಅನ್ನುವುದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಈಗ ನೋಡ್ರಿ, ಒಂದು ಲೌಕಿಕ ಉದಾಹರಣೆ ತಗೊಂಡ್ರೆ, ಒಂದು ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಅಂದರೆ ಹಿ ಇಸ್ ಬೆಸ್ಟ್ ಅಮಾಂಗ್ ಸ್ಟೂಡೆಂಟ್ಸ್, ಒಬ್ಬನಿರ್ತಾನೆ ಯಾರೋ ಒಬ್ಬನು ಸೋಮಲಿಂಗ, ಅವನು ಈ ತರ ಕ್ಲಾಸ್ನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅವನು ಶ್ರೇಷ್ಠನ, ಹಿ ಇಸ್ ಬೆಸ್ಟ್ ಅಮಾಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ, ಅವನು ಒಂದು ಸ್ಟೂಡೆಂಟು, ಅವನೊಬ್ಬ ವಿದ್ಯಾರ್ಥಿ ಆಗಿದ್ದಾನೆ. ಎಲ್ಲ ವಿದ್ಯಾರ್ಥಿಗಳಿಗಿಂತ ಅವನು ಚೆನ್ನಾಗಿ ಮಾಡಿದ್ದಾನೆ, ವಿದ್ಯಾರ್ಥಿಗಳಲ್ಲೆಲ್ಲ ಎಲ್ಲರಲ್ಲಿಯೂ ಶ್ರೇಷ್ಠ, ಎಲ್ಲರಲ್ಲಿಯೂ ಶ್ರೇಷ್ಠ ಅಂದರೆ ಸಪ್ತಮಿ ವಿಭಕ್ತಿ ತಗೊಂಡರೆ ಅದು ಭಗವಂತ ಒಂದು ಪುರುಷ, ಅವನು ಒಂದು ಪುರುಷ, ಮಿಕ್ಕವರೆಲ್ಲರೂ ಪುರುಷ ಅಂದರೆ ಎಲ್ಲರಂತೆ ಅವನು ಪುರುಷ. ಆದರೆ ಸ್ವಲ್ಪ ವಿಶಿಷ್ಟತೆ ಇದೆ, ಮೇ ಬಿ ಅತ್ಯಂತ ವಿಶಿಷ್ಟತೆ ಇರ್ಬೋದು, ಮೇ ಬಿ ಇನ್ಫೈನೆಟ್ಲಿ ಲಾರ್ಜರ್, ಬಟ್ ಸ್ಟಿಲ್ ಹಿ ಈಸ್ ಲೈಕ್ ಎನಿಬಡಿ ಎಲ್ಸ್ ಅನ್ನುವ ಭಾವನೆ ಬರಲಿಕ್ಕೆ ಅವಕಾಶ. ಅದರಿಂದ ಸಪ್ತಮಿ ವಿಭಕ್ತಿ ಸರಿಯಿಲ್ಲ. ಸೊ ಪುರುಷೇಶು ಉತ್ತಮ ಅಂತ ತಗೊಳ್ಳುವುದು ಸರಿಯಲ್ಲ, ಪುರುಷೇಶು ಉತ್ತಮ ಆಗಲಿಕ್ಕೆ ಸರಿ ಹೋಗೋದಿಲ್ಲ, ಅದು ಭಗವಂತನಿಗೆ ಸರ್ವವಿಲಕ್ಷಣತೆಯನ್ನು ಕೊಡೋದಿಲ್ಲ. ಆದ್ದರಿಂದ ಸಪ್ತಮಿ ವಿಭಕ್ತಿ ಸರಿಯಲ್ಲ. ಸರಿ, ಪುರುಷಾನಾಂ ಉತ್ತಮ ಅಂತ ಹೇಳಿದಾಗಲೂ, ಪುರುಷಾನಾಂ ಉತ್ತಮ ಅಂತ ಹೇಳಿದಾಗಲೂ ವಿಲಕ್ಷಣತ್ವ ಅಷ್ಟು ಸ್ಪಷ್ಟವಾಗಿ ಗೋಚರವಾಗೋದಿಲ್ಲ. ಏನೋ ಪುರುಷ ಸರಿ ಅದು ಬೇರೆ ಅಂತ ಹೇಳೋಣ, ಆ ಪುರುಷರೆಲ್ಲರಿಗೂ ಅವರೆಲ್ಲರ ಉತ್ತಮನು ಅಂದರೆ ಇದು ಅವನು ಅವರಂತಾನೆ ಅನ್ನುವ ಭಾವನೆ ಮತ್ತೂ ಬರುತ್ತೆ. ಅಷ್ಟೇ ಅಲ್ಲದೆ ಅವರೆಲ್ಲರ ಉತ್ತಮನು ಅಂತ ಹೇಳಿದಾಗ ಅವರ ಬಗ್ಗೆ ಇವನು ಉತ್ತಮನಾಗಿದ್ದಾನೆ ಅಷ್ಟೇ ಅಂತ ಬರುತ್ತೆ. ಅಂದರೆ ಆ ವಿಲಕ್ಷಣತ್ವ ಅದು ಸ್ಪಷ್ಟವಾಗಿ ಬರೋದಿಲ್ಲ ಷಷ್ಠಿ ವಿಭಕ್ತಿಯಲ್ಲಿ ಕೂಡ. ಆದ್ದರಿಂದ ಪುರುಷರೆಲ್ಲರ ಒಳಗೂ ಉತ್ತಮ, ಪುರುಷರೆಲ್ಲರ ಉತ್ತಮನು ಎರಡೂ ಸರಿ ಹೋಗೋದಿಲ್ಲ. ಪುರುಷರೆಲ್ಲರಿಗಿಂತಲೂ ಉತ್ತಮನು ಅಂತ ಹೇಳುವುದು ಯುಕ್ತಿಯುಕ್ತವಾಗಿದೆ. ಯಾಕೆ ಅಂದರೆ ಒಂದು ಅರ್ಥದಲ್ಲಿ ಕೂಡ ಎಲ್ಲರಿಗಿಂತಲೂ ಉತ್ತಮ ಅಂತ ಹೇಳಿದರೆ ಅವರು ಬೇರೆ ಇವನು ಬೇರೆ, ಸೊ ವಿಲಕ್ಷಣನಾಗಿದ್ದಾನೆ ಅಂತಲೂ ಒಪ್ಪಲಕ್ಕೆ ಸಾಧ್ಯವಿದೆ. ಆದ್ದರಿಂದ ಎಲ್ಲರೂ ಪುರುಷರು, ಅವರೆಲ್ಲರಿಗಿಂತಲೂ ಉತ್ತಮ ಅಂತ ಹೇಳಿದಂತೆ ಆಗತ್ತೆ. ಆದ್ದರಿಂದ ಪಂಚಮಿ ವಿಭಕ್ತಿ ಸರಿ ಹೋಗತ್ತೆ ಅಂಥೇಳಿ. ಅಂದರೆ ಪುರುಷಾಭ್ಯಾಂ ಉತ್ತಮ, ಪುರುಷೇಶು ಉತ್ತಮ, ಪುರುಷಾನಾಂ ಉತ್ತಮ, ಪುರುಷೇಭ್ಯ ಉತ್ತಮ ಅಂತ ಮೂರು ತಗೊಂಡರೆ ಪುರುಷೇಶು ಉತ್ತಮ ಸರಿ ಹೋಗೋದಿಲ್ಲ, ಪುರುಷಾನಾಂ ಉತ್ತಮ ಸರಿ ಹೋಗೋದಿಲ್ಲ, ಪುರುಷೇಭ್ಯ ಉತ್ತಮ ಅನ್ನೋದು ಯುಕ್ತಿಯುಕ್ತವಾಗಿದೆ ಅಂಥೇಳಿ. ಅಷ್ಟೇ ಅಲ್ಲದೆ ಪುರುಷೇಭ್ಯ ಅನ್ನೋದು ಪುರುಷಾತ್ ಪುರುಷಾಭ್ಯಾಂ ಪುರುಷೇಭ್ಯ ಅಂಥೇಳಿ, ಅದು ತಸ್ಮಾತ್ ತೇಭ್ಯಾಂ ತೇಭ್ಯ ಅಂತ ಹೇಳಿದಂತೆ. ಸೊ ನಾವು ಭಗವದ್ಗೀತೆಯಲ್ಲಿ ನೋಡುವಾಗ ಅಲ್ಲಿ ಪುರುಷ ಶಬ್ದ ಪ್ರಯೋಗ ಬರುತ್ತೆ. ಅಲ್ಲಿ ದ್ವಾಯಮೋ ಪುರುಷೋ ಲೋಕೆ ಅಕ್ಷರಶ್ಚಾಕ್ಷರೇವ ಚ ಅಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳಿದಾಗ ಭಗವಂತನು ಅಕ್ಷರನೇ. ಯಾಕೆ ಅಲ್ಲಿ ಸೇರಿಸಿದ್ದಾರೆ ಲಕ್ಷ್ಮಿಯನ್ನು? ಕ್ಷರಾಕ್ಷರ ಪುರುಷರು, ಅಕ್ಷರ ಪುರುಷರಂತ ಎಲ್ಲ ಜೀವರಾಶಿಗಳನ್ನು ಅಕ್ಷರ ಅಂತ ಲಕ್ಷ್ಮಿಯನ್ನು ಹೇಳಿ ಭಗವಂತನು ಅಕ್ಷರನೇ ಆಗಿದ್ದಾನೆ. ಮತ್ತೆ ಅದನ್ನು ಯಾಕೆ ಸಪರೇಟ್ ಅಂದರೆ, ಯಾಕಂದರೆ ಅವರೆಲ್ಲರಿಗಿಂತಲೂ ಉತ್ತಮನು ಅಂತ ಹೇಳಿ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚಿತೆ ಅಂಥೇಳಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಸೊ ಅಕ್ಷರಾತ್ ಕ್ಷರಾತ್ ಎಲ್ಲರಿಗಿಂತಲೂ ನಾನು ಶ್ರೇಷ್ಠನಾಗಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ವಿಲಕ್ಷಣತ್ವವನ್ನು ಹೇಳುವುದಕ್ಕಾಗಿ ತಾನು ಅಕ್ಷರನಾದಳು ಲಕ್ಷ್ಮಿಯನ್ನು ಉಲ್ಲೇಖ ಮಾಡಿ, ಲಕ್ಷ್ಮಿಗಿಂತಲೂ ವಿಲಕ್ಷಣ, ಎಲ್ಲ ಜೀವರಾಶಿಗಳಿಗಿಂತಲೂ ವಿಲಕ್ಷಣ ಇರುವುದು ಮಾತ್ರವಲ್ಲ, ಲಕ್ಷ್ಮಿಗಿಂತಲೂ ವಿಲಕ್ಷಣ. ಲಕ್ಷ್ಮಿಯು ನಿತ್ಯ ಮುಕ್ತಳು, ಅವನು ನಿತ್ಯ ಮುಕ್ತ, ಲಕ್ಷ್ಮಿಯು ಅಕ್ಷರ, ಅವನು ಅಕ್ಷರ, ಆದರೂ ಲಕ್ಷ್ಮಿಯ ಅಕ್ಷರತ್ವಕ್ಕಿಂತ ಅವನ ಅಕ್ಷರತ್ವ ಭಿನ್ನವಾಗಿದೆ. ಲಕ್ಷ್ಮಿಯ ನಿತ್ಯ ಮುಕ್ತಳಾದರೂ ಕೂಡ, ಭಗವಂತ ನಿತ್ಯ ಮುಕ್ತನಾದರೂ ಕೂಡ ಲಕ್ಷ್ಮಿ ಪಾರತಂತ್ರೇಣ ನಿತ್ಯ ಮುಕ್ತಳು, ಭಗವಂತ ಸ್ವತಂತ್ರೇಣ ನಿತ್ಯ ಮುಕ್ತ, ಅದರಲ್ಲಿಯೂ ವಿಲಕ್ಷಣತ್ವ ಇದೆ. ಆದ್ದರಿಂದ ಆ ರಾಮಾತ್ ರಾಮಾಭ್ಯಾಮ್ ರಾಮೇಭ್ಯ ಅಂತ ಹೇಳಿದಂತೆ, ಅಕ್ಷರಾತ್ ಅಕ್ಷರೇಭ್ಯಾಮ್ ಅಕ್ಷರೇಭ್ಯ ಅಂತ ಹೇಳಿದಂತೆ, ಇಲ್ಲಿ ಭಗವಂತ ಅವರೆಲ್ಲರಿಗಿಂತಲೂ ಉತ್ತಮ ಅಂತ ಹೇಳಿದಂತೆಯೇ ಪುರುಷಾತ್ ಪುರುಷಾಭ್ಯಾಮ್ ಪುರುಷೇಭ್ಯ ಅಂತೇಳಿ. ಸೊ ಇಲ್ಲಿ ಎರಡು ಪುರುಷ ಕ್ಯಾಟಗರಿ, ಪುರುಷಾಭ್ಯಾಮ್ ಉತ್ತಮ ಅಂದರೆ ಎರಡು ಪುರುಷರು, ಕ್ಷರ ಪುರುಷರು ಅಕ್ಷರ ಪುರುಷರು, ಅವರು ಎರಡಕ್ಕಿಂತಲೂ ಉತ್ತಮ. ಇಲ್ಲ ಪುರುಷ ಅಂತ ಸುಮ್ಮನೆ ಸಾಮಾನ್ಯ ಶಬ್ದವಾಗಿ ಬಳಸಿದರೆ ಪುರುಷೇಭ್ಯ ಉತ್ತಮ, ಪುರುಷಾಭ್ಯಾಮ್ ಉತ್ತಮ ಅಂದರೆ ಇಬ್ಬರು ಪುರುಷರಿಗಿಂತಲೂ ಉತ್ತಮ, ಅಕ್ಷರಾಕ್ಷರ ಪುರುಷರಿಗಿಂತಲೂ ಉತ್ತಮ. ಪುರುಷೇಭ್ಯ ಉತ್ತಮ ಅಂತ ಹೇಳಿದರೆ ಎಲ್ಲ ಪುರುಷರಿಗಿಂತಲೂ ಉತ್ತಮ. ಅಲ್ಲಿ ಕ್ಷರ ಪುರುಷರು ಅಕ್ಷರ ಪುರುಷಳು ಒಬ್ಬ ಲಕ್ಷ್ಮಿಯೇ, ಸೊ ಒಬ್ಬ ಲಕ್ಷ್ಮಿ ಮಾತ್ರ, ಇವರೆಲ್ಲರಿಗಿಂತಲೂ ಭಗವಂತ ಉತ್ತಮ. ಆದ್ದರಿಂದ ಪುರುಷಾಭ್ಯಾಮ್ ಉತ್ತಮ, ಇಲ್ಲ ಪುರುಷೇಭ್ಯ ಉತ್ತಮ, ಇಬ್ಬರು ಪುರುಷರಿಗಿಂತಲೂ ಉತ್ತಮ, ಇಲ್ಲ ಎಲ್ಲ ಪುರುಷರಿಗಿಂತಲೂ ಉತ್ತಮ ಅಂತ ಎರಡು ವಿಧವಾಗಿ ನಾವು ಹೇಳಿದರೂ ಪರವಾಗಿಲ್ಲ. ಎರಡರಲ್ಲಿ ಕೂಡ ಅವನ ವಿಲಕ್ಷಣತ್ವ, ಈಸ್ ಯುನೀಕ್, ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆಲ್ ದ ರೆಸ್ಟ್ ಅನ್ನುವುದು ಈ ಪುರುಷೋತ್ತಮ ಶಬ್ದದಲ್ಲಿ ನಾವು ಕಾಣಬಹುದು. ಇದಕ್ಕೆ ಸಂವಾದಕವಾಗಿ, ಇದಕ್ಕೆ ಸಪೋರ್ಟಿಂಗ್ ಆಗಿ ನಮಗೆ ಇರುವಂತಹ ಸ್ಟೇಟ್ಮೆಂಟು ಒಂದು ಗೀತೆಯಲ್ಲಿ ನೋಡಿದ್ದೀವಿ. ಅಥೋಸ್ಮಿ ಲೋಕೇ ವೇದೇ ಚ ಪ್ರೇತ ಪುರುಷೋತ್ತಮ ಅಂತ ಹೇಳಿದಾಗ ಅಲ್ಲಿ ಲೋಕ ವೇದ, ಲೋಕ ಅಂದರೆ ಪ್ರಪಂಚದಲ್ಲಿ ಅಂತ ಅರ್ಥಲ್ಲ, ಇನ್ ದಿಸ್ ವರ್ಲ್ಡ್ ಅಂತ ಅರ್ಥ ಅಲ್ಲ, ಲೋಕ ಶಬ್ದ ಅಲ್ಲಿ ಅಪೌರುಷೇಯವಾದ ಸ್ಮೃತಿ ಗ್ರಂಥಗಳು ಎಲ್ಲ ಪೌರುಷೇಯ ಅಪೌರುಷೇಯ. ಸೊ ಪೌರುಷೇಯವಾದ ಸ್ಮೃತಿ ಗ್ರಂಥಗಳು, ಅಪೌರುಷೇಯವಾದ ವೇದಗಳು. ವೇದ ಅಂತ ಹೇಳಿದ ಅದು ಅಪೌರುಷೇಯವಾಯಿತು. ಪೌರುಷೇಯ ಪುರುಷ ರಚಿತವಾದದ್ದೆಲ್ಲವೂ ಕೂಡ ಲೋಕ. ಲೋಕ ಶಬ್ದದಲ್ಲಿ ಲೋಕ ಅನ್ನು ನೋಡುವುದು, ಲೋಚನ ಲೋಕ, ಆಲೋಕನೆ ಮಾಡುವುದು. ಸೊ ಯಾರ್ಯಾರು ನಾವು ಕಾಣ್ತೀವಿ, ಆದ್ದರಿಂದ ಅಂದರೆ ಇದಕ್ಕೆ ಪೌರುಷೇಯತ್ವ ಪುರುಷತ್ವ ಇದೆ, ಯಾರೋ ಒಬ್ಬರು ಅದನ್ನು ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಪುರುಷ ರಚಿತವಾದದ್ದೆಲ್ಲವೂ ಕೂಡ ಲೋಕ ಶಬ್ದದಲ್ಲಿ, ಅದು ಲೋಕದಲ್ಲೇ ಪ್ರಪಂಚದಲ್ಲಿರುವಂಥದ್ದು, ಎಲ್ಲರೂ ನೋಡುವಂಥದ್ದು. ಆದ್ದರಿಂದ ಲೋಕೇ ಲೋಕದಲ್ಲಿ ಅಂದರೆ ಪೌರುಷೇಯ ಗ್ರಂಥಗಳಲ್ಲಿ, ವೇದೇ ವೇದಗಳಲ್ಲಿ ಅಂದರೆ ಅಪೌರುಷೇಯವಾದ ವಚನಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಪ್ರತಿತಃ ಪುರುಷೋತ್ತಮ, ಅವನು ಪ್ರಖ್ಯಾತನಾಗಿದ್ದಾನೆ ಪುರುಷೋತ್ತಮ ಅಂಥೇಳಿ ಅದು ಭಗವದ್ಗೀತೆಯ ವಾಕ್ಯ. ಅದು ನಮಗೆ ಅದನ್ನು ಸಪೋರ್ಟಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ನಮಗೆ ನಾರಾಯಣ ಶ್ರುತಿಯ ಒಂದು ಮಾತು ಕೂಡ ಅಲ್ಲಿ ಕೂಡ ಈ ವಿಧವಾಗಿ ಪಂಚಮೀ ವಿಭಕ್ತಿಯಲ್ಲಿಯೇ ಈ ಅರ್ಥವನ್ನು ನಾವು ನೋಡಬೇಕು. ನೋಡಿ, ಅದಕ್ಕೆ ವೇದಗಳು ಪುರಾಣಗಳು ಶ್ರುತಿಗಳು ಸ್ಮೃತಿಗಳು ಒಂದಕ್ಕೆ ಒಂದು ಪೂರಕವಾಗಿರುತ್ತೆ ಅಂಥೇಳಿ. ಅಲ್ಲಿ ಕ್ಷರಾಕ್ಷರಾತ್ಮನೋ ಕ್ಷರಾಕ್ಷರಾತ್ಮನೋ ಯಸ್ಮಾತ್ ಉತ್ತಮ ಸ ಸದಾ ಅನಯೋ ಪುರುಷೋತ್ತಮ ನಾಂನ ಅತಃ ಪ್ರಸಿದ್ಧೋ ಲೋಕವೇದಯೋ ಅಂಥೇಳಿ ಅಲ್ಲಿ ಕೂಡ ಗೀತಾತತ್ವದ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಆ ನಾರಾಯಣ ಶ್ರುತಿಯಲ್ಲಿ ಕೂಡ ಅದೇ ಮಾತು, ಅಂದರೆ ಕ್ಷರ ಅಕ್ಷರ ಆತ್ಮರಾದಂಥ ಅಂದರೆ ಆ ವಿಧವಾಗಿರುವಂತಹದ್ದು ಇದ್ದಾರೆ ಅದರಲ್ಲಿ. ಯಸ್ಮಾತ್ ಉತ್ತಮ ಸದಾ ಅನಯೋಹೋ, ಈ ಎರಡು ವಿಧವಾದ ಅಕ್ಷರಕ್ಕಿಂತಲೂ ಅವನು ಉತ್ತಮನಾಗಿದ್ದಾನೆ. ಪುರುಷೋತ್ತಮ ನಾಮ್ನ ಅತಃ ಪ್ರಸಿದ್ಧ ಲೋಕ ವೇದಯೋಹೋ, ಲೋಕವೇದಗಳಲ್ಲಿ ಅದಕ್ಕೆ ಅವನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದಾನೆ ಅಂಥೇಳಿ ಗೀತೆಯ ಮಾತು ಆ ನಾರಾಯಣ ಶ್ರುತಿಯ ಮಾತಿಗೆ ತಕ್ಕಂತೆ ಇದೆ. ಆದ್ದರಿಂದ ಈ ಎರಡು ಶ್ರುತಿ ಸ್ಮೃತಿಗಳು ನಮಗೆ ಈ ಪಂಚಮಿ ವಿಭಕ್ತಿಯಲ್ಲಿಯೇ ಸರ್ವವಿಲಕ್ಷಣತ್ವವನ್ನು ಹೇಳ್ತಾ ಭಗವಂತ ಎಲ್ಲ ಪುರುಷರಿಗಿಂತಲೂ ಅವನು ಉತ್ತಮನಾಗಿದ್ದಾನೆ ಅಂತ ಹೇಳುವ ಆ ಅರ್ಥದಲ್ಲಿಯೇ ಪುರುಷೋತ್ತಮ ಅನ್ನೋ ಶಬ್ದ ಸರಿಯಾಗಿದೆ ಅಂತ ಅದು ಒಂದು. ಅದಾದ ಮೇಲೆ ನಮಗೆ ಪುರುಷೋತ್ತಮ ಅಂತ ಹೇಳಿದರೆ ಪುರುಷ ಉತ್ತಮ, ಅವನು ಪುರುಷನೂ ಆಗಿದ್ದಾನೆ ಉತ್ತಮನೂ ಆಗಿದೆ. ನಾವು ಇಲ್ಲಿ ಪುರುಷ ಶಬ್ದ ಮುಂದೆ ಮಾಡಿದ್ದೀವಿ, ಅಲ್ಲಿ ನೋಡಿದ್ದೀವಿ. ಆ ಅರ್ಥದಲ್ಲಿ ಪುರುಷ ಅಂದರೆ ಪೂರ್ಣತ್ವ ಅನ್ನುವ ಅರ್ಥದಲ್ಲಿ ಪುರುಷ ಪೂರ್ಣತ್ವಾತ್ ಪುರುಷ ಉತ್ತಮಶ್ಚ ಉತ್ತಮನಾಗಿದ್ದಾನೆ, ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಆದ್ದರಿಂದ ಪುರುಷೋತ್ತಮ ಅನ್ನುವ ಅರ್ಥ. ಸೊ ನಾವು ಈ ನಾಮರೂಪ ಗುಣಕ್ರಿಯ ಅನುಸಂಧಾನದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ಚಿಂತನೆಯನ್ನು ಇಲ್ಲಿ ಮಾಡ್ತಾ ಯಾವ ರೂಪದ ಚಿಂತನೆ ಮಾಡಬೇಕು, ಅವನು ಪುರುಷ ಚತುರ್ಮುಖ ಚತುರ್ಬಾಹುನಾಗಿ ಇದ್ದು ಚತುರ್ಮುಖ ನಿಯಾಮಕನಾಗಿ ಇದ್ದು ಎಲ್ಲರ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನು ನೇಮನ ಮಾಡುವಂತಹ ಸರ್ವೋತ್ತಮನಾದ ಭಗವಂತನ ರೂಪದ ಚಿಂತನೆ ಇಲ್ಲಿ ನಾವು ಮಾಡುವುದು. ಆದ್ದರಿಂದ ಇಲ್ಲಿ ಪೂರ್ಣತ್ವಾತ್ ಪುರುಷ ಪುರುಷಸ್ಸ ಉತ್ತಮಸ್ಥ ಪುರುಷೋತ್ತಮ ಅಂಥೇಳಿ ಆ ವಿಧವಾದ ಅರ್ಥ. ಇನ್ನೊಂದು ಪುರುಷೋತ್ತಮ ಅಂತ ಹೇಳಿದರೆ ಪುರುಷ ಅನ್ನೋ ಶಬ್ದ ನಾವು ನೋಡಿದ್ದೀವಿ ಕೆಲವು ಸಂದರ್ಭಗಳಲ್ಲಿ. ಪುರುಷ ಶಬ್ದ ಚತುರ್ಮುಖ ಬ್ರಹ್ಮನಿಗೆ ಅನ್ವಯ ಮಾಡ್ತಾರೆ. ಪುರುಷ ಅವನು ಪುರುಷ ಯಜ್ಞ ಮಾಡಿದ ಅಂದರೆ ಚತುರ್ಮುಖ ಬ್ರಹ್ಮದೇವರು ಯಜ್ಞ ಮಾಡಿದರು, ಪುರುಷ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮದೇವರಿಗೆ ಬಳಸ್ತಾರೆ. ಸೊ ಆದ್ದರಿಂದ ಯಾಕೆ ಚತುರ್ಮುಖ ಬ್ರಹ್ಮದೇವರಿಗೆ ಆ ಪುರುಷ ಶಬ್ದ ಹೇಗೆ ಅಂದರೆ ಪುರುಷ ಪುರಿ ದೇಹಗಳಲ್ಲಿ ಸರ್ವಜೀವರಿಗೆ ಅಭಿಮಾನಿಯಾಗಿದ್ದಾನೆ, ಸರ್ವಜೀವಾಭಿಮಾನಿ ಆಗಿರುವ ಕಾರಣದಿಂದ ಪುರುಷ ಅಂತ ಕರೆಯಲ್ಪಡುವ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖನಿ ಬ್ರಹ್ಮದೇವರಿಗಿಂತಲೂ ಉತ್ತಮ, ಪುರುಷಾತ್ ಉತ್ತಮ ಅಂಥೇಳಿ. ಸೊ ಈ ವಿಧವಾಗಿ ಸರ್ವ ಜೀವಾಭಿಮಾನಿ ಚತುರ್ಮುಖ ಪುರುಷ ತಸ್ಮಾತ್ ಪುರುಷಾತ್ ಅಪಿ ಉತ್ತಮ ಪುರುಷೋತ್ತಮ ಅಂಥೇಳಿ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಉತ್ತಮನಾದವನು ಪುರುಷೋತ್ತಮ ಅಂಥೇಳಿ ಇನ್ನೊಂದು ವಿಧವಾದ ಅರ್ಥ. ಇನ್ನೊಂದು ಪುರುಷ ಅನ್ನುವ ಶಬ್ದ ನಮಗೆ ಪುರು ಬ್ರಹ್ಮ ಗುಣ ಆಧಿಕ್ಯಾತ್ ತದ್ ಜ್ಞಾನಾತ್ ಪುರುಷ ಸ್ಮೃತಃ ಅಂತೇಳಿ ಗೀತಾ ತಾತ್ಪರ್ಯದಂತೆ ಪುರುಷ ಶಬ್ದ ಬ್ರಹ್ಮಜ್ಞಾನಿಗಳಿಗೆ ಉಪಯೋಗ. ಪುರು ಅಂದರೆ ಬ್ರಹ್ಮ ಪರಮಾತ್ಮ ಪುರು ಪೂರ್ಣನಾದವನು. ಪುರು ಅನ್ನುವ ಶಬ್ದವೇ ಪುರುಷ ಬ್ರಹ್ಮನಿಗೆ ಇದೆ, ಅದೇ ಪುರು ಶಬ್ದವೂ ಬ್ರಹ್ಮನನ್ನು ಹೇಳುತ್ತೆ. ಬ್ರಹ್ಮ ಅಂದರೆ ಪರಬ್ರಹ್ಮ. ಸೊ ಈ ವಿಧವಾಗಿ ಪರಬ್ರಹ್ಮನಾದ ಪರಮಾತ್ಮನು ಅವನು ಪುರು ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆ ಪರಮಾತ್ಮನ ಪರಬ್ರಹ್ಮನ ಗುಣ ಆಧಿಕ್ಯಾತ್ ತದ್ ಜ್ಞಾನಾತ್ ಪುರುಷ. ಆದ್ದರಿಂದ ಆ ಪರಮಾತ್ಮನಿಗೆ ಗುಣಾಧಿಕ್ಯತೆ, ಎಲ್ಲರಿಗಿಂತಲೂ ಹೆಚ್ಚು ಗುಣಗಳಿವೆ, ಪೂರ್ಣನಾಗಿದ್ದಾನೆ ಅನ್ನುವ ಯಾವ ಜ್ಞಾನವಾದರೆ ಇದೆಯೋ ಆ ಜ್ಞಾನವುಳ್ಳವರು. ಆದ್ದರಿಂದ ಪುರುಷ ಅನ್ನುವ ಶಬ್ದ ಒಂದು ಬ್ರಹ್ಮಜ್ಞಾನಿಯನ್ನು ಹೇಳುತ್ತೆ. ಅದು ಬಹುವಚನದಲ್ಲಿ ತಗೊಂಡ್ರೆ ಪುರುಷಾ ಬ್ರಹ್ಮಜ್ಞಾನಿನಃ ಅಂತೇಳಿ. ಪುರುಷಶಬ್ಧ ಬ್ರಹ್ಮಜ್ಞಾನಿ ಅರ್ಥಕಃ ಪುರುಷಾಃ ಬ್ರಹ್ಮಜ್ಞಾನಿನಃ ಉತ್ತಮಾಃ ಇತರ ಅಪೇಕ್ಷೆಯ ಅಧಿಕಾಃ ಏನ ಸಹ ಅಂದರೆ ಬಹುವ್ರೀಹಿ ಸಮಾಸ ರೂಪದಲ್ಲಿ ಬಹುವ್ರೀಹಿ ರೂಪದಲ್ಲಿ ಪುರುಷರು ಅಂತ ಕರೆಯಲ್ಪಡುವ ಬ್ರಹ್ಮಜ್ಞಾನಿಗಳಿಗೆ ಯಾಕೆ ಬ್ರಹ್ಮಜ್ಞಾನಿಗಳಿಗೆ ಪುರುಷರು ಅಂತ ಕರಿತೀವಿ ಪುರು ಬ್ರಹ್ಮ ಪರಬ್ರಹ್ಮ ಪರಮಾತ್ಮ ಅವನು ಪುರು ಶಬ್ದವಾಚ್ಯನಾಗಿದ್ದಾನೆ ಆ ಪುರು ಆ ಪರಬ್ರಹ್ಮನ ಬಗ್ಗೆ ಜ್ಞಾನ ಯಾರಿಗೆ ಇದೆಯೋ ಅವರು ಪುರುಷರು ಬ್ರಹ್ಮಜ್ಞಾನಿಗಳು ಆ ಪುರುಷರು ಇತರ ಎಲ್ಲರಿಗಿಂತಲೂ ಅಂದರೆ ಆ ಬ್ರಹ್ಮಜ್ಞಾನಿಗಳಾಗದೇ ಇರುವ ಅವರಕ್ಕಿಂತಲೂ ಉತ್ತಮರಾಗಿರುವ ಕಾರಣದಿಂದ ಆ ಪುರುಷರನ್ನು ಅನ್ಯೇಭ್ಯ ಉತ್ತಮ ಅನ್ಯೇ ಬೇರೆಯವರಿಗಿಂತಲೂ ಉತ್ತಮರನ್ನಾಗಿ ಇತರ ಅಪೇಕ್ಷೆಯ ಅಧಿಕಾರ ಯಾವ ಭಗವಂತನ ಅನುಗ್ರಹದಿಂದ ಇದೆ ಆಗಿದೋ ಅವನು ಅಂದರೆ ಬ್ರಹ್ಮಜ್ಞಾನಿಗಳಿಗೆ ಪುರುಷರಿಗೆ ಇತರಕ್ಕಿಂತಲೂ ಉತ್ತಮರಾಗಿರುವಂತೆ ಅನುಗ್ರಹ ಮಾಡ್ತಾನಾದ್ದರಿಂದ ಅವನು ಪುರುಷೋತ್ತಮ ಅಂತ ಈ ವಿಧವಾಗಿ ನಾವು ಅದನ್ನು ಅರ್ಥ ಮಾಡುವುದು. ಇದನ್ನೇ ನಮಗೆ ಇನ್ನೊಂದು ಕಡೆ ಬರುವಂತಹ ವಾತು ಬ್ರಾಹ್ಮಣೇಶ್ವಪಿ ವೇದಜ್ಞೋ ಅರ್ಥಜ್ಞೋ ಅಭಿ ಅಧಿಕ ತತಃ ಅಂತೇಳಿ ಭಾಗವತದಲ್ಲಿ ಬರುವಂತಹ ಮಾತು ಕೂಡ ನಾವು ನೆನಪಿಗೆ ತಂದುಕೋಬಹುದು. ಅಂದರೆ ಪ್ರಪಂಚದಲ್ಲಿ ಎಲ್ಲ ವಿಧವಾದ ಜೀವರಾಶಿಗಳಿದ್ದಾರೆ, ಅದರಲ್ಲಿ ಮನುಷ್ಯರು ಶ್ರೇಷ್ಠರು, ಆ ಮನುಷ್ಯರಲ್ಲಿ ಬ್ರಾಹ್ಮಣರು ಜನರಲ್ಲಾಗಿ ಶ್ರೇಷ್ಠರು, ಎಕ್ಸೆಪ್ಷನ್ಸ್ ಯಾವ ಇರ್ತಾರೆ, ಆ ಜನರಲ್ಲಾಗಿ ಬ್ರಾಹ್ಮಣ ಶ್ರೇಷ್ಠರು, ಅದರಲ್ಲಿ ವೇದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದವರು ಶ್ರೇಷ್ಠರಾಗಿದ್ದಾರೆ, ಆ ವೇದಜ್ಞರಲ್ಲಿ ವೇದದ ಅರ್ಥ ಎನಿಸುವಂತಹ ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಇನ್ನೂ ಶ್ರೇಷ್ಠರು. ಈ ವಿಧವಾಗಿ ಕಪಿಲ ದೇವನು ತಾಯಿ ದೇವತೆ ಕಪಿಲಗೀತೆಯಲ್ಲಿ ಹೇಳುವಂತಹ ಮಾತು, ಭಾಗವತದಲ್ಲಿ ಬರುವಂತಹ ಮಾತು. ಆದ್ದರಿಂದ ಈ ಮಾತು ಅಂದರೆ ಬ್ರಹ್ಮ ಜ್ಞಾನಿಗಳು ಪುರುಷರು ಅವರು ಎಲ್ಲರಿಗಿಂತಲೂ ಉತ್ತಮರಾಗುವಂತೆ ಅನುಗ್ರಹ ಮಾಡಿದ್ದಾನೆ ಅನ್ನುವುದಕ್ಕೆ ಪೂರಕವಾಗಿ ಸಪೋರ್ಟಿಂಗ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಎಲ್ಲ ಬರುವಂತಹದ್ದಿದೆ, ಅದನ್ನು ನಾವು ಚಿಂತನೆ ಮಾಡೋದು. ಅದೇ ವಿಧವಾಗಿ ಇನ್ನೊಂದೇನಂತ ಹೇಳಿದರೆ ಪುರುಷ, ನಾವು ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಿದ್ವಿ, ಪುರುಷ ಚತುರ್ಮುಖ ಬ್ರಹ್ಮ ನೋಡಿದ್ದೀವಿ. ಅವನು ನಾವು ಮುಂದೆ ಏನು ಮಾಡಿದ್ದೀವಿ, ಚತುರ್ಮುಖ ಪುರುಷ ತಸ್ಮಾದಪಿ ಉತ್ತಮ, ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಉತ್ತಮ ಅಂತ ಒಂದು ಅರ್ಥ ಮಾಡಿದ್ದೀವಿ. ಚತುರ್ಮುಖ ಬ್ರಹ್ಮದೇವರು ಮಿಕ್ಕವರೆಲ್ಲರಿಗಿಂತಲೂ ಉತ್ತಮರಾಗಿದ್ದಾರೆ, ಆದ್ದರಿಂದ ಪುರುಷ ಚತುರ್ಮುಖ ಉತ್ತಮ ಇತರ ಅಪೇಕ್ಷೆಯ ಏನ ಸಹ ಪುರುಷೋತ್ತಮ ಬಹುರಿಹಿ, ಪುರುಷರಿಗಿಂತಲೂ ಉತ್ತಮ ಪುರುಷನಿಗಿಂತಲೂ ಉತ್ತಮ ಅನ್ನುವುದು ತತ್ಪುರುಷ ಸಮಾಸ. ಪುರುಷನಾದ ಚತುರ್ಮುಖ ಬ್ರಹ್ಮನು ಯಾರಿಂದಾದರೆ ಯಾರ ಅನುಗ್ರಹದಿಂದಾದರೆ ಮಿಕ್ಕವರೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೋ ಜೀವೋತ್ತಮನಾಗಿದ್ದಾನೆ, ಆದ್ದರಿಂದ ಹಾಗೆ ಬ್ರಹ್ಮವಾಯುಗಳನ್ನು ಜೀವೋತ್ತಮರನ್ನಾಗಿ ಮಾಡಿದ್ದಾನಾದ್ದರಿಂದ ಅವನು ಪುರುಷೋತ್ತಮ. ಅಂದರೆ ಪುರುಷನನ್ನು ಇತರಕ್ಕಿಂತಲೂ ಉತ್ತಮನಾಗಿ ಮಾಡಿದವನು ಅಂತ ಅರ್ಥದಲ್ಲಿ ಪುರುಷೋತ್ತಮ ಅಂತ ನಾವು ಅರ್ಥವನ್ನು ಮಾಡಬಹುದು. ಅದೇ ವಿಧವಾಗಿ ಇನ್ನೊಂದೇನೆಂದರೆ ಪುರುಷ, ನಾವು ಪುರುಷ ಪುರುಷೇತೆ ದಿ ಪಟ್ಟಣ ದೇಹ ಅನ್ನೋ ಪಟ್ಟಣದಲ್ಲಿ ನಾವು ಪುರುಷ ಶಬ್ದ ನೋಡುವಾಗ ನೋಡಿದ್ವಿ ಪುರುಷಾಹ ಮಾನವಾಹ ಅಂತ ಅರ್ಥ ಮಾಡಬಹುದು. ಪುರುಷರು ಅಂದರೆ ದೇಹದಲ್ಲಿ ದೇಹ ಇರುವವರು, ದೇಹ ಇರುವವರು ಎಲ್ಲರೂ ಮನುಷ್ಯರು, ದೇಹ ಇದೆ, ಅಫ್ಕೋರ್ಸ್ ಪಶುಪಕ್ಷಿಗಳು ಕೂಡ ದೇಹ ಇದೆ, ಎಲ್ಲರಿಗೂ ಇದೆ ದೇಹಗಳು. ಆದರೆ ವಿಶೇಷ ಅರ್ಥದಲ್ಲಿ ಆ ಒಂದು ಅರ್ಥದಲ್ಲಿ ಪುರುಷಾಹ ಅಂದರೆ ಮಾನವಾಹ ಮನುಷ್ಯರು ಅಂತ ಅರ್ಥ ಮಾಡಿದಾಗ ಆ ಪುರುಷರು ಮನುಷ್ಯರು ಪಶುಪಕ್ಷಾದಿಗಳಿಗಿಂತಲೂ ಉತ್ತಮರಾಗಿದ್ದಾರೆ. ಆದ್ದರಿಂದ ಪಶುಪಕ್ಷಾದಿಗಳು ಯಾರಿದ್ದಾರೋ ಅವರೆಲ್ಲರಿಗಿಂತಲೂ ಪುರುಷರು ಮನುಷ್ಯರು ಉತ್ತಮರಾಗಿ ಇರುವಂತೆ ಅನುಗ್ರಹ ಮಾಡಿದ್ದಾನೆ. ಅಂದರೆ ಇಲ್ಲಿ ವಿಗ್ರಹ ವಾಕ್ಯ ಹಾಗೆ ಬರುತ್ತೆ, ಪುರುಷಾಹ ಮಾನವಾಹ ಪಶುವಾದಿ ಅಪೇಕ್ಷೆಯ ಉತ್ತಮಾಹ ಏನ ಸಹ ಪುರುಷೋತ್ತಮ. ಇದು ಕೂಡ ಬಹುರೀಹಿಯೇ, ಬಹುರೀಹಿ ಸಮಾಸದಲ್ಲಿಯೇ, ಅಂದರೆ ಮನುಷ್ಯರು ಪಶುಪಕ್ಷಾದಿಗಳಿಗಿಂತಲೂ ಉತ್ತಮರಾಗಿ ಇರುವಂತೆ ಅನುಗ್ರಹ ಯಾರ ಅನುಗ್ರಹ ಮಾಡಿದ್ದಾನೆ, ಯಾರ ಅನುಗ್ರಹದಿಂದದಾಯಿತೋ ಏನ ಯಾರಿಂದ ಅದು ಆಯಿತು ಅವನು ಪುರುಷೋತ್ತಮ ಅಂಥೇಳಿ ಪುರುಷೋತ್ತಮ ಶಬ್ದದ ಇನ್ನೊಂದು ಅರ್ಥ. ಅಂದರೆ ಈ ಮೀಲಕ್ಕೆ ನಮಗೆ ಪೂರಕವಾಗಿ ನೋಡುವಾಗ ಭಗವಂತ ನಾವು ವಿಭೂತಿ ರೂಪಗಳು, ವಿಭೂತಿ ಯೋಗದಲ್ಲಿಯೂ ಬರುತ್ತೆ ಗೀತೆಯಲ್ಲಿ, ನಮಗೆ 10ನೇ ಅಧ್ಯಾಯದಲ್ಲಿ ಬರುವಂಥ ವಿಭೂತಿ ಯೋಗದಲ್ಲಿ ಅಲ್ಲಿ ನಮಗೆ ಭಗವಂತನ ನಾನಾ ವಿಧವಾದ ವಿಭೂತಿಗಳನ್ನು ಅವನು ಹೇಳ್ತಾನೆ. ಆದ್ದರಿಂದ ಅವನು ವಿಭೂತಿ ರೂಪಗಳಿಂದ ಒಬ್ಬರಲ್ಲಿದ್ದು ಯಾರ್ಯಾರನ್ನು ಹೆಚ್ಚಾಗಿ ಮಾಡಬೇಕು ಕಡಿಮೆಯಾಗಿ ಮಾಡಬೇಕು ಅವನು ಮಾಡ್ತಾನೆ. ಪಶು ಪಕ್ಷಾದಿಗಳಿಗೂ ಭಗವಂತ ಇದ್ದಾನೆ, ಮನುಷ್ಯರಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲರಲ್ಲಿಯೂ ದೇವರಿದ್ದಾನೆ, ದೇವರಿರುವ ಪ್ರತಿಯೊಂದರಲ್ಲಿ ಇದ್ದಾನೆ. ಆದರೆ ಎಲ್ಲಿ ಎಲ್ಲಿ ತನ್ನ ಗುಣ ಆಧಿಕ್ಯವನ್ನು ಪ್ರಕಟ ಯಾವ ರೀತಿಯಲ್ಲಿ ಮಾಡಬೇಕು, ಅಂದರೆ ಭಗವಂತ ಮನುಷ್ಯರಲ್ಲಿರುವಾಗ ಅವರಲ್ಲಿ ಸ್ವಲ್ಪ ಗುಣ ಆಧಿಕ್ಯವನ್ನು ಹೆಚ್ಚಾಗಿ ಗುಣ ಇರುವಂತೆ ಮಾಡ್ತಾನೆ. ಪಶು ಪಕ್ಷಾದಿಗಳಲ್ಲಿರುವಾಗ ಜಡಾಪೇಕ್ಷೆ ಅವುಗಳಿಗೆ ಹೆಚ್ಚಾಗಿರುತ್ತೆ, ಆದರೆ ಮನುಷ್ಯಕ್ಕಿಂತ ಕಡಿಮೆ ಇರುತ್ತೆ. ಆದ್ದರಿಂದ ಆಯಾ ಪದಾರ್ಥಗಳಲ್ಲಿ ಇದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ಉತ್ತಮರ ಅವರ ಕ್ಯಾಟ ಯಾರಿಗಿಂತ ಉತ್ತಮರು ಮಾಡಬೇಕೋ ಅಷ್ಟು ಉತ್ತಮರು ಮಾಡುವುದು. ಗಿವಿಂಗ್ ದ ಎಕ್ಸ್ಪರ್ಟೀಸ್ ಆರ್ ಎಕ್ಸಲೆನ್ಸ್ ಆರ್ ಆಸ್ ಪರ್ ದೇರ್ ಕ್ಯಾಪಬಿಲಿಟಿ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ಉತ್ತಮರನ್ನಾಗಿ ಮಾಡ್ತಾನಾದ್ದರಿಂದ ಅವನು ಈ ವಿಧವಾಗಿ ಪುರುಷೋತ್ತಮ ಅಂತ ಹೇಳುವ ಅರ್ಥ ಮನುಷ್ಯರನ್ನು ಪುರುಷರನ್ನು ಪಶುಪಕ್ಷಾದಿಗಳಿಗಿಂತಲೂ ಉತ್ತಮರಾಗಿ ಮಾಡ್ತಾನಾದ್ದರಿಂದ ಅವನು ಪುರುಷೋತ್ತಮ ಅಂತ ನಾವು ಅದರ ಅನುಸಂಧಾನ ಮಾಡುವುದು. ಇಲ್ಲಿ ಪಶುಪಕ್ಷಾದಿಗಳಿಗಿಂತ ಮನುಷ್ಯರಲ್ಲಿ ಹೆಚ್ಚು ಗುಣಗಳನ್ನು ಅಭಿವ್ಯಕ್ತ ಮಾಡ್ತಾನೆ, ಆದ್ದರಿಂದ ಮನುಷ್ಯರು ಭಗವಂತ ಮೊದಲಾರನ್ನು ತಿಳಿಲಿಕ್ಕೆ ಬೇಕಾದಂಥ ವಿವೇಕ ಅವರಿಗೆ ಇದೆ, ಪಶುಪಕ್ಷಾದಿಗಳಲ್ಲಿ ಅಂತಹ ವಿವೇಕ ಇಲ್ಲ, ಆದ್ದರಿಂದ ಅವುಗಳಿಗಿಂತಲೂ ಉತ್ತಮರಾಗಿದ್ದಾರೆ ಅನ್ನುವ ವಚನಕ್ಕೆ ಐತಿರೇಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಾಕ್ಯ, ಪುರುಷೇತ್ವೇವ ಅವಿಸ್ತರಮಾತ್ಮ ಸಹಿ ಪ್ರಜ್ಞಾನೇನ ಸಂಪನ್ನತಮೋ ವಿಜ್ಞಾತಂ ವದತಿ ಅಂಥೇಳಿ. ಎಲ್ಲ ಪುರುಷರಲ್ಲಿ ಇದ್ದು ಅವರಲ್ಲಿ ಎಷ್ಟೆಷ್ಟು ವಿಸ್ತಾರ ಅಷ್ಟು ಮಾಡುದು, ಅದಕ್ಕಿಂತ ಯಾವುದು ವಿಸ್ತಾರ ಮಾಡಬಾರದು ಮಾಡೋದಿಲ್ಲ. ಈ ವಿಧವಾಗಿ ಅವರಲ್ಲಿ ಆ ಪ್ರಜ್ಞಾಭಾವವನ್ನು ಸಂಪನ್ನ ಆ ಸಂಪತ್ತನ್ನು ಆ ಜ್ಞಾನ ಸಂಪತ್ತನ್ನು ತುಂಬಿಸ್ತಾನೆ. ಆದ್ದರಿಂದ ಈ ವಿಧವಾಗಿ ಅದನ್ನು ಭಾಷ್ಯದಲ್ಲಿ ಆಚರಿಸುವಾಗ ತೇಭ್ಯ ಅಪಿ ಪುರುಷೇ ವಿಷ್ಣು ಗುಣ ಆಧಿಕ್ಯ ಪ್ರಕಾಶಕ ಅಂತೇಳಿ, ಪಶುಪಕ್ಷಾದಿಗಳಲ್ಲಿ ವಿಸ್ತಾರ ಮಾಡೋದಿಲ್ಲ, ಅಲ್ಲ ಅವೆಲ್ಲದಕ್ಕಿಂತಲೂ ಈ ಪುರುಷರಲ್ಲಿ ಅಂದರೆ ಮನುಷ್ಯರಲ್ಲಿ ವಿಷ್ಣು ಆ ಭಗವಂತ ಏನು ಮಾಡಿದ್ದಾನೆ, ಗುಣ ಆಧಿಕ್ಯವನ್ನು ಪ್ರಕಾಶಗೊಳಿಸುತ್ತಾನೆ ಇನ್ನು ಹೆಚ್ಚಾಗಿ, ಆದ್ದರಿಂದ ಅವನು ಪುರುಷೋತ್ತಮ ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಆ ವಿಧವಾದಂತಹ ಅರ್ಥವನ್ನು ಹೇಳುತ್ತಾರೆ. ಸೊ ಆದ್ದರಿಂದ ಈ ವಿಧವಾಗಿ ನಮಗೆ ಆ ಪುರುಷೋತ್ತಮ ಶಬ್ದದ ಅರ್ಥಾನುಸಂಧಾನವನ್ನು ಮಾಡಬಹುದು. ಸೊ ಇನ್ನೂ ಕೆಲವು ಬೇರೆ ಅರ್ಥಗಳೆಲ್ಲ ಬರುತ್ತೆ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ಕ್ವಶನ್ಸು ನೀವೇನಾದ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಂತೇಳಿ. ಆಮೇಲೆ ಜಯಶ್ರೀ ಅವರು ನಿನ್ನೆ ಯಾವುದೋ ಎರಡು ಪ್ರಶ್ನೆಗಳು ಹೇಳಿದ್ರು, ಇವತ್ತು ಅದನ್ನು ಚರ್ಚೆ ಮಾಡೋಣ ಅಂತ ಹೇಳಿದೆ. ನೀವು ಬಂದಿದ್ದರೆ ಅದು ಯಾವುದು ನಿಮ್ಮ